ಹರೇ ಸದಾಸು ಕಾರ್ಯಂ ಕಾರ್ಯಜ್ಞೆ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರ್ಣದಿಂದ ಅಪಣಿತು ಪೇಳುವೆ ಪರಮ ಭಗವತ್ ಭಕ್ತರು ಇದನ್ನು ಆಧರದಿ ಕೇಳುವುದು. ಇವತ್ತು ಆಕ್ಚುಲಿ ಇವತ್ತು ಏಕಾದಶಿ, ನಾಳೆ ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿ ಅಂದ್ರೆ ಬೇಸಿಕಲಿ ಭಗವಂತ ಯೋಗ ನಿದ್ರೆಯಲ್ಲಿ ಹೋಗ್ತಾನಂತ. ಯೋಗ ನಿದ್ರೆ ಅವನು ಕಾರ್ಯೋನ್ಮುಖ ಆಗೋ, ಭಗವಂತನಿಗೆ ಮಲಗೋದು ಅಂಬುದು ಭಗವಂತನಿಗೆ ಇಲ್ಲ. ಅವನಿಗೆ ಅದಲ್ಲ ಸುಂದರ ನಿದ್ರೆ ಸಾಕೇನುತ್ತಾ ಅಂತಾನೆ ಹೇಳ್ತಾರೆ. ಭಗವಂತನ ನಿದ್ರೆ ಅಂದ್ರೆ ಸುಂದರವಾಗ ಭಗವಂತನ ನಿದ್ರೆ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಏನ್ ಅರ್ಥ ತಕೋಬೇಕು. ಅಲ್ಲಿಂದ್ರೆ ನಿದ್ದೆ ಯಾರು ಮಾಡ್ತಾರೆ, ಚಿಂತೆ ಇಲ್ಲದವನೇ ನಿದ್ದೆ ಮಾಡ್ತಾನ, ಆ ಅರ್ಥದಲ್ಲಿ ಅಲ್ಲಿ ತಕೊಳ್ಳೋದು. ಚಿಂತೆಯೇ ಇಲ್ಲಾಂಗ ಮಲಗಿದ್ದಾನೆ ಅಂತ ಒಂದು. ಇನ್ನೊಂದು, ಅವನು ಕೆಲವು ಲೌಕಿಕ ಈ ಪರ್ಟಿಕ್ಯುಲರ್ ಟೈಮ್ಲಿ ಚಾತುರ್ಮಾಸ್ಯದಲ್ಲಿ ಭಗವಂತನಿಗೆ ವಿಶೇಷವಾಗಿ ಆರಾಧನಾ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನ ಇದು ತೊಳ್ಕೊಳ್ಳಕ್ಕೆ ಇರುವಂತಹ ತಿಂಗಳು. ಅಲ್ಲಿ ಯಾರು ಆ ಕೆಲಸವನ್ನ ಮಾಡ್ತಾರೋ ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಕೊಡ್ತಾನೆ. ಇತರ ವಿಷಯಗಳಲ್ಲಿ ಅವನು ಅಷ್ಟು ಒಂದು ಕಾರ್ಯೋನ್ಮುಖ ಮಾಡೋದ್ರೆ ಅವನು ಮಾಡೋದಿಲ್ಲ ಅಂದ್ರೆ ದೇವತೆಗಳಿಗೆ ಮೂಲ ಅದು ಮಾಡಿಸೋದಿಲ್ಲ ಅಂತ. ಸೊ ಇವಾಗ ಏನಂದ್ರೆ ಈವನ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಇಟ್ ಇಸ್, ನಮ್ಗೆ ಹಾಗೆ ಒಂದು ದಿವಸ ಅಂತ ಇಡೀ ದಿವಸ ಅಂತ ಇರುತ್ತೋ ಹಾಗೇನೆ ದೇವತೆಗಳಿಗೆ ಒಂದು ವರ್ಷ ಅಂಬೋದು ಒಂದು ದಿವಸ ಅಂತ ಆಗತ್ತೆ. ಒಂದು ದಿವಸ ಅವ್ರಿಗೆ ಒಂದು ವರ್ಷ ಅಂಬೋದು ಒಂದು ದಿವಸ. ದಿವಸದಲ್ಲಿ ಏನೇನೇನೇನು ಚಟುವಟಿಕೆಗಳಾಗತ್ತೆ. ರಾತ್ರಿ ಬಂದಾಗ ಏನ್ ಮಾಡ್ತಾನಂದ್ರೆ ಚಟುವಟಿಕೆಗಳೇ ಅವರು ಅಷ್ಟು ಒಂದು ರೂಪದಿಂದ ಮಾಡೋದಿಲ್ಲ. ಸೊ ಇದು ರಾತ್ರಿ ಅಂದಾಗ. ಆಮೇಲೆ ಉತ್ತಾನ ದ್ವಾದಶಿಯಲ್ಲಿ ಭಗವಂತ ಆ ತುಳಸಿಯ ಬುಡದಿಂದ ಹೇಳ್ತಾನಂತ, ಅದಕ್ಕೆ ತುಳಸಿಗೆ ವಿಶೇಷವಾಗಿ ಪ್ರದಾನ ಕೊಡ್ತೀವಿ. ನೆಕ್ಸ್ಟ್ ನಮ್ಗೆ ಡೌಟ್ ಬರೋದು ತುಳಸಿ ವಿವಾಹ ಅಂತ ಮಾಡ್ತೀವಿ. ತುಳಸಿ ಅಂದ್ರೆ ಯಾರು ಅಂಬೋದು ಒಂದು ಕ್ವಶನ್ ಬರುತ್ತೆ. ಇಲ್ಲಿ ಎರಡು ಮೂರು, ಒಂದು ತುಳಸಿ, ಇನ್ನೊಂದು ತುಳಸಿ ಕಟ್ಟೆ, ಎರಡಕ್ಕೇನು ಭೇದ ಉಂಟು. ಸೊ ಫಸ್ಟ್ ನಾವು ತುಳಸಿ ಯಾರು ಅಂತ ನೋಡೋಣ. ಈ ತುಳಸಿ ಯಾರು ಅಂದ್ರೆ ಕೆಲವರು ಹೇಳ್ತಾರೆ ತುಳಸಿ ಲಕ್ಷ್ಮೀ ದೇವಿ, ಸಾಕ್ಷಾತ್ ಲಕ್ಷ್ಮಿ. ಅಂದ್ರೆ ತುಳಸಿಗೇನು ಲಕ್ಷ್ಮಿಗೇನು ಯಾವುದೇ ಭೇದನೆ ಇಲ್ಲ. ಅಂದ್ರೆ ಈ ತುಳಸಿ ಎಂಬವಳು ಎರಡನೇ ಕಕ್ಷದಲ್ಲಿ ಇರುವಂತವಳು ನಾರಾಯಣನಿಗೆ, ನಾರಾಯಣನ್ ಆದ ಮೇಲೆ ಬರುವಳು ತುಳಸಿ, ಇವಳೇ ಲಕ್ಷ್ಮಿ ಅಂತ ಹೇಳೋರು ಕೆಲವರು. ಕೆಲವು ಕಡೆ ಏನ್ ಹೇಳ್ತಾರೆ, ತುಳಸಿ ಎಂಬುದು ಲಕ್ಷ್ಮಿ ಅಲ್ಲ, ಷಣ್ಮಹಿಷಿಯರಲ್ಲಿ ಇರುವಂತ ಜಾಂಬವತಿ ಎಂಬವಳು, ಜಾಂಬವನ್ ಅವನ ಬೆಳೆಸಿದ ಜಾಂಬವಂತಿ, ಕೃಷ್ಣನ ಷಣ್ಮಹಿಷಿಯರಲ್ಲಿ ಒಬ್ಬಳಾದಂತ ಜಾಂಬವತಿ, ಅವಳು ಆರನೇ ಕಕ್ಷದಲ್ಲಿ ಇರೋಳು ಅಂತ ಹೇಳ್ತಾರ. ಸೊ ಇದು ಏನು ಅಂತ ಕೇಳಿದ್ರ, ಇಲ್ಲಿ ತುಳಸಿ ಜನನ ಹೇಗೆ ಬರತ್ತಂದ್ರ, ಒಂದು ಕಡೆ ಹೇಳ್ತಾರೆ ಭಗವಂತ ಅಮೃತ ಮಥನ ಸಮುದ್ರ ಮಥನ ಮಾಡಿದ್ದಾಗೆ ಅಲ್ಲಿ ಕೊನೆಯಲ್ಲಿ ಅಮೃತ ಕಲಶವನ್ನ ತಕೊಂಡು ಬರ್ತಾರೆ. ದೇವರು ಬಂದಾಗ ಧನ್ವಂತಿ ರೂಪದಿಂದ ಬಂದಾಗ ಭಗವಂತನ ಕಣ್ಣಿನಿಂದ ಆನಂದ ಭಾಷೆ ಬಂದು ಅದು ನೀರಾಗೆ ಒಂದು ತುಳಿ ಆ ಕಲಶದಲ್ಲಿ ಬಿತ್ತಂತ, ಅಲ್ಲಿ ತುಳಸಿಯ ಜನನ ಆಯಿತು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ತುಳಸಿಯ ವೃತ್ತಾಂತ ಬರುವಾಗ ಹೇಳ್ತಾರೆ ಲಕ್ಷ್ಮೀ ದೇವಿಯ ಏನ್ ಮಾಡ್ತಾಳಂದ್ರೆ ಎರಡು ಬೀಜಗಳನ್ನು ಇಟ್ಕೊಂಡಿರ್ತಾಳಂತ, ಆ ಎರಡು ಬೀಜಗಳನ್ನ ಕೊಟ್ಟು ಅದನ್ನ ಬಿತ್ತು ಅಂತ ಹೇಳ್ತಾರಂತ. ಒಂದು ಧಾತ್ರಿ ಆಯ್ತು, ಒಂದು ತುಳಸಿ ಆಯ್ತು, ಆ ಎರಡಲ್ಲಿನೂ ಲಕ್ಷ್ಮಿಯ ಸನ್ನಿಧಾನ ವಿಶೇಷವಾಗಿ ಬಂತು ಅಂತ ಹೇಳ್ತಾರೆ. ಸೊ ಇಲ್ಲಿ ಸೋಮನಿ ಎಲ್ಲದಕ್ಕೇನು ಒಂದೊಂದು ಪುರಾಣ. ಇದು ಬೀಜದಿಂದ ತುಳಸಿ ಬಂತು ಅಂತ ಹೇಳೋದಕ್ಕೆ ಪದ್ಮ ಪುರಾಣ ಉತ್ತರಕಾಂಡ ಉತ್ತರ ಭಾಗದಿಂದ ಕೊಟೇಶನ್ ಕೊಡ್ತಾರೆ. ಸೊ ಹೀಗೆ ಒಂದೊಂದು ಕಡೆ ಒಂದೊಂದು ಇದೆ. ಸೊ ನಾವು ಹೇಗೆ ಅಂತ ಪೂಜೆ ಮಾಡೋದು ಅಂತ ಬಂದ್ರೆ ನಮಗೆ ಆಪ್ತವಾಕ್ಯ ಎಲ್ಲವೂ ಆಪ್ತವಾಕ್ಯ ಅಂದ್ರೆ ವಿ ಜಸ್ಟ್ ಬಿಲೀವ್ ಇಟ್, ಅವ್ರು ಏನ್ ಹೇಳ್ತಾರೋ ಅದು ಸತ್ಯ ಅಂತ ಕರೆ ಅಂತ ನಂಬೋದು. ಆಪ್ತವಾಕ್ಯ ಅನೇಕ ಇದನ್ನು ಆಚಾರ್ಯ ಒಂದು ಕಡೆ ನಮ್ಗೆ ಒಂದು ಕಾಶನ್ ಕೊಡ್ತಾರೆ ಏನಂದ್ರೆ ಪುರಾಣ ವಾಕ್ಯಗಳಿಗೆ ಹಾಗೆ ಪುರಾಣ ವಾಕ್ಯಗಳನ್ನ ಹಾಗೆ ಟ್ರಾನ್ಸ್ಲೇಟ್ ಮಾಡಬಾರದು. ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಂದ್ರ ಅದಕ್ಕೆ ಸಪ್ತ ವ್ಯತ್ಯಾಸಗಳು ಅಂದ್ರೆ ಪುರಾಣದಲ್ಲಿ ಹೇಳುವಂತ ಸ್ಟೈಲ್ ಅದು ಇನ್ನೊಂದು ಅನದರ್ ಟೈಮ್ ವಿಲ್ ಗೋ ಇನ್ ಟು ದಟ್. ಇವಾಗ ಬೇಸಿಕಲಿ ಪುರಾಣಗಳನ್ನ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಬಾರ್ದು. ಯಾಕೆಂದ್ರೆ ಅದು ಅನೇಕ ರೀತಿಯಿಂದ ಬರೆದಿರ್ತಾರ, ಗುಹ್ಯ ಭಾಷೆ ಇರೋದು, ಆಮೇಲೆ ಒಂದು ಸಮಾಧಿ ಭಾಷೆ, ಇಂತಹದ್ದು ಅನೇಕ ರಿಡಲ್ಸ್ ತರನು ಇರೋದು. ಸೊ ಹಾಗೇ ನಾವು ತಕೋಬಾರ್ದು. ಅದನ್ನ ಟ್ರಾನ್ಸ್ಲೇಟ್ ಮಾಡೋರಿಗೆ ಯಾವ ಯಾವ ಎಬಿಲಿಟೀಸ್ ಇರಬೇಕು ಅಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳಾಗೇ ಇರಬೇಕು, ಟ್ರಾನ್ಸ್ಲೇಟ್ ಡೈರೆಕ್ಟ್ ಆಗಿ ಮಾಡೋರು. ಹೀಗೆ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ, ಹೇಳ್ತಾರೆ ಇದೆಲ್ಲ ಗೊತ್ತಿಲ್ಲಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ನರಕ ಸಿಕ್ಕೋದು ಸಿದ್ಧ ಅಂತಾನೆ ಹೇಳ್ತಾರೆ. ಸೊ ಹಾಗಿರುವಾಗ ನಾವ್ ಏನ್ ಮಾಡೋದು ಅಂದ್ರೆ ನಮಗೆ ಏನಾಗತ್ತೆ ಅಂದ್ರೆ ನನಗೆ ಪರ್ಸನಲಿ ನಮ್ಗೆ ಹರಿಕಥಾಮೃತ ಸಾರದಲ್ಲಿ ಅದಕ್ಕೆ ಪ್ರೈಮ್ ಕಾಮೆಂಟೇಟರ್ ಸಂಕರ್ಷಣ ಒಡೆಯರು ಬರೆದ ಕಾಮೆಂಟ್ರಿಯಲ್ಲಿ ಅವ್ರು ಹೇಳ್ತಾರೆ ತುಳಸಿ ಜಾಂಬವತಿ ಪ್ರೋಕ್ತ ಅಂತ ಹೇಳಿದ್ದಾರೆ. ತುಳಸಿ ಎಂಬವಳು ಜಾಂಬವತಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಅವ್ರ ಮಾತುಗಳನ್ನೇ ನಾನು ತಗೊಳ್ತಾ ಇದ್ದೀನಿ. ಸೊ ತುಳಸಿ ಎಂಬುದು ಜಾಂಬವತಿ ಅಂದ್ರೆ ಆರನೇ ಕಕ್ಷದಲ್ಲಿ ಇರೋಳು, ಅದೊಂದಾಯ್ತು. ಇನ್ನೊಂದು ಇಲ್ಲಿ ಇನ್ನೊಂದು ನೋಡಬೇಕಾದ ಅಂಶಗಳೇನು ಅಂದ್ರೆ ಕೆಲವು ಕಡೆ ತುಳಸಿ ಲಕ್ಷ್ಮಿ ಅಥವಾ ತುಳಸಿ ಬಂದು ಇವತ್ತು ಉತ್ತಾಂಧ್ವಾಸಿಯಲ್ಲಿ ಒಂದು ಲಕ್ಷ್ಮಿ ಆಗಿರ್ತಾಳೆ ಹೀಗೆಲ್ಲ ಬರುತ್ತಂದ್ರೆ ಅದಕ್ಕೆ ಹೇಗೆ ಸಮನ್ವಯ ಮಾಡ್ಬೇಕಂದ್ರೆ ನಾವು ದಿನಾಗ್ಲೂ ನಮ್ಮ ಮನೆಯಲ್ಲಿ ನೋಡುವಂತ ಒಂದು ತುಳಸಿ ಗಿಡ ಒಂದು ಇರತ್ತೆ. ಅದು ಏನು, ಅದು ನಮ್ ತರಾನೆ ನಮ್ಗೆ ಹೇಗೆ ಒಂದು ದೇಹ ಇರತ್ತೆ, ದೇಹದ ಒಳಗೆ ಜಡವಾದ ದೇಹದ ಒಳಗೆ ಒಂದು ಚೇತನ. ಈ ದೇಹ ಅಂತ ನಾನ್ ತಕೊಂಡ ದೇಹ ನಂದಿದ ಅದು ಜಡ, ಅದು ಒಳಗೆ ಮೀರ ಅಂಬ ಒಂದು ಚೇತನ. ಜಡಕ್ಕೆ ಜೀವಕ್ಕೆ ಭೇದ ಉಂಟು. ಹಾಗೇನೆ ತುಳಸಿ ಗಿಡ, ನಮ್ಮ 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 ಮನೆಯಲ್ಲಿ ತುಳಸಿ ಒಂದು ಗಿಡ ಇದೆ. ಆ ತುಳಸಿ ಗಿಡಗೇನು ನಮ್ ತರ ಒಂದು ಒಂದು ಪ್ಲಾಂಟ್ ಲೈಕ್ ದೇಹ, ನಮ್ಗೆ ಹಾಗೆ ಒಂದು ಮನುಷ್ಯ ದೇಹ ಬಂತು, ಅದಕ್ಕೆ ಆ ದೇಹ ಬಂದಿದೆ, ಆಕಾರ ಬಂದಿದೆ, ಅದು ಒಳಗೆ ಒಂದು ಜೀವ ಇರತ್ತೆ. ಹೀಗೆ ಇಲ್ಲಿ ಹೇಗೆ ಮೀರಾ ಅಂತ ಒಂದು ಜೀವ ಇದೆಯೋ ಅಲ್ಲಿ ಏನೋ ಒಂದು ಜೀವ ಇರತ್ತೆ. ಆ ಜೀವಕ್ಕೆ ಹೇಗೆ ನನಗೆ ಸುಖ ದುಃಖ ಎಲ್ಲ ಆಗ್ತಾ ಇದೆಯೋ ಹಾಗೇನೆ ಅಲ್ಲಿ ಇರುವಂತ ಒಂದು ಸಾಧಾರಣ ಒಂದು ಜೀವಕ್ಕೆ, ಯಾವ ಜೀವ ಗೊತ್ತಿಲ್ಲ, ಅದಕ್ಕೇನು ಸುಖ ದುಃಖ ಆಗತ್ತೆ. ನಾವು ನೀರ್ ಹಾಕ್ತಿವಿ ಚಂದಾಗತ್ತೆ, ವಿಂಟರ್ ಆದ್ರ ಹೋಗತ್ತೆ, ಅದಕ್ಕೆ ದುಃಖ ಆಗತ್ತೆ, ಸುಖ ಎಲ್ಲ ಆಗೋದು ಒಂದು ಇರತ್ತೆ ಒಂದು ಜೀವ. ಆ ಜೀವದ ಒಳಗೆ ಸುಖ ದುಃಖ ಅನುಭವ ಮಾಡುವಂತ ತುಳಸಿ ವೃಕ್ಷದಲ್ಲಿ ಇರುವಂತ ಆ ಜೀವದ ಒಳಗೆ ಇನ್ನೊಂದು ಚೇತನ ಇದೆ. ಅದು ಯಾರು ಅಂದ್ರೆ ಅದು ಜಾಂಬವತಿ. ಜಾಂಬವತಿ ದೇವಿ ಆ ಸಮುದ್ರ ಮಥನ ಕಾಲದಲ್ಲಿ ಹೇಗೆ ಇಂದ್ರ ಒಂದು ಅಂಶದಿಂದ ಅರ್ಜುನನಾಗ ಹುಟ್ಟಿದ್ದಾನೋ ಹಾಗೇನೆ ಜಾಂಬವತಿ ದೇವಿ ಅವ ಮೂಲ ರೂಪವೂ ಜಾಂಬವತಿ ದೇವಿನೇ. ಆ ಜಾಂಬವತಿ ದೇವಿ ಒಂದು ರೂಪದಿಂದ ಸಮುದ್ರ ಮಥನ ಕಾಲದಲ್ಲಿ ಧನ್ವಂತ್ರಿಯ ಕಣ್ಣಿನ ನೀರಿನಿಂದ ಆನಂದ ನೀರಿನಿಂದ ಅವಳು ಹುಟ್ಟಿದ್ರು. ಅವಳಿಗೆ ತುಳಸಿ ಎಂಬೋ ಅವತಾರ, ಹೇಗೆ ಅರ್ಜುನ ಅಂತ ಬಂತು, ಸಿಮಿಲರ್ ಅರ್ಜುನ ಅಂತ ಬಂತು, ಇಂದ್ರ ಅರ್ಜುನ ಬಂತು, ಹಾಗೇನೆ ಈ ಜಾಂಬವತಿ ತುಳಸಿಯಾಗಿ ಹುಟ್ಟಿದಿರಲ್ಲ ಅವಳೇ ಈ ಗಿಡದಲ್ಲಿ, ಈ ಗಿಡದಲ್ಲಿ ಬಂದು ಈ ಗಿಡದಲ್ಲಿ ಇರುವಂತ ಜೀವನಲ್ಲಿ ವಿಶೇಷವಾಗಿ ಸೇರ್ಕೊಂಡಿದ್ದಾಳೆ. ಇರೋದು ಒಂದು ಸನ್ನಿಧಾನ ಬೇರೆ, ಇರೋದು ಅಂದ್ರೆ ಎಲ್ಲಾ ಕಡೆನೂ ಇರಬಹುದು. ಸನ್ನಿಧಾನ ಅಂದ್ರ ಅನುಗ್ರಹ ರೂಪಕವಾಗಿ ಇರೋದಕ್ಕೆ ಸನ್ನಿಧಾನ ಅಂತ ಹೇಳ್ತಾರೆ. ಸೊ ಅದನಲ್ಲಿ ಆ ತುಳಸಿಯಲ್ಲಿ ಇರುವಂತ ಒಂದು ಸಾಮಾನ್ಯ ಜೀವನಲ್ಲಿ ಈ ಜಾಂಬವತಿ ದೇವಿ ತುಳಸಿ ಅಂಬೋ ಹೆಸರಿನಿಂದ ಸನ್ನಿಹಿತಳಾಗಿದ್ದಾಳೆ. ಅವಳಿಗೆ ಹೇಗೆ ಆ ಶಕ್ತಿ ಬರತ್ತ ಅಂದರೆ ಈ ಜಾಂಬವತಿ ಅಥವಾ ತುಳಸಿ ದೇವಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಯಾಕೆಂದ್ರೆ ಅವಳು ಕೊಟ್ಟಿದ್ದಾಳೆ, ಲಕ್ಷ್ಮಿಯೇ ಸ್ವತವಾಗಿ ಎರಡು ಬೀಜಗಳನ್ನ ಇಟ್ಟುಕೊಂಡು ಈ ಬೀಜಗಳನ್ನ ಬಿತ್ತರಿ ಅಂತ ಕೊಡ್ತಾಳೆ ದೇವತೆಗಳಿಗೆ. ಸೊ ಅದರಲ್ಲಿ ಅವಳು ಸನ್ನಿಧಾನ ಇರುತ್ತೆ. ಸೊ ಈ ತುಳಸಿ ಅಂಬುವ ಜಾಂಬವತಿಯಲ್ಲಿ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರತ್ತೆ. ಅಲ್ಲಿ ತುಳಸಿಗೆ ಏನ್ ಹೆಸರು ಅಂದ್ರ ಅದು ತುಳಸಿ ಅಂತ ಹೆಸರು. ಸೊ ಈ ತುಳಸಿ ಪ್ಲಾಂಟ್ ಅಲ್ಲಿ ಇರುವಂತ ಒಂದು ಪ್ರತ್ಯೇಕ ಜೀವನಲ್ಲಿ ತುಳಸಿ ಎಂಬೋ ನಾಮದಿಂದ ಜಾಂಬವತಿ ಇದ್ದಾಳ, ಅವಳ ಒಳಗೆ ಲಕ್ಷ್ಮೀ ತುಳಸಿ ಎಂಬೋ ಹೆಸರನ್ನು ಅವಳು ವಿಶೇಷವಾಗಿದ್ದಾಳೆ. ಎಸ್ಪೆಷಲಿ ಈ ಉತ್ತರ ದ್ವಾದಶಿ ದಿವಸದಲ್ಲಿ ಅವಳಲ್ಲಿ ಆ ಜಾಂಬವತಿ ದೇವಿ ಆ ತುಳಸಿ ಇದ್ದಾಳಲ್ಲ, ಜಾಂಬವತಿ ನಾಮಕ ತುಳಸಿ ದೇವಿಯಲ್ಲಿ ಆ ಲಕ್ಷ್ಮಿಯ ಸನ್ನಿಧಾನ ಇನ್ನೂ ವಿಶೇಷ ಆಗತ್ತಂತ. ಎಷ್ಟು ವಿಶೇಷ ಆಗತ್ತ ಅಂದರೆ ಆ ಲಕ್ಷ್ಮಿಯಲ್ಲಿ ಭಗವಂತ ರಮಣ ಮಾಡುವಂತ ರೀತಿಯಲ್ಲಿ ಇರತ್ತಂತ ಆ ಒಂದು ದಿವಸದಲ್ಲಿ. ಸೊ ಅಲ್ಲಿ ವಿವಾಹ ಯಾರಿಗೆ ಆಗತ್ತ ಅಂದರೆ ಈ ತುಳಸಿ ದೇವಿ ಇದ್ದಾಳ, ಯಾರು ಈ ಜಾಂಬವತಿ ನಾಮಕ ತುಳಸಿ ದೇವಿಯಲ್ಲಿ ತುಳಸಿ ಎಂಬೋ ಹೆಸರಿನಿಂದ ಮಹಾಲಕ್ಷ್ಮಿ ದೇವಿಯೇ ಸಾಕ್ಷಾತ್ತಾಗೆ ಸನ್ನಿಹಿತಾಳಾಗಿದ್ದಾಳೆ. ಇರೋದು ಲಕ್ಷ್ಮಿ ಎಲ್ಲ ಕಡೆನು ಇದ್ದಾಳೆ, ನನ್ನೊಳಗೆ ಇದ್ದಾಳೆ, ನಿಮ್ಮೊಳಗೆ ಇದ್ದಾಳೆ, ಈ ಫೋನ್ ಒಳಗೇನು ಇದ್ದಾಳೆ, ಅವಳು ಇದ್ರನು ಸನ್ನಿಹಿತಳಾಗಿಲ್ಲ ಇದ್ದಾಳೆ. ಇರುವಿಕೆ ಉಂಟು, ವ್ಯಾಪ್ತಿ ಉಂಟು, ಸನ್ನಿಧಾನ ಇಲ್ಲ. ವೇರಸ್ ಈ ಜಾಂಬವತಿ ಇಲ್ಲಿ ಸನ್ನಿಹಿತಳಾಗಿದ್ದಾಳೆ. ಆ ಸನ್ನಿಧಾನ ಉತ್ತಾಂದ್ವಾಸಿಯಲ್ಲಿ ತುಂಬಾ ಜಾಸ್ತಿ ಸನ್ನಿಧಾನ, ತುಂಬಾ ಸನ್ನಿಧಾನ ಇರುತ್ತೆ. ಆವಾಗೆ ಅವಳು ಅವಳಲ್ಲಿ ಇರುವಂತ ಅವಳಲ್ಲಿ ಆ ಲಕ್ಷ್ಮಿಯಲ್ಲಿ ಯಾರಿದ್ದಾರೆ, ಲಕ್ಷ್ಮಿಯಲ್ಲಿ ನಾರಾಯಣನೇ ಇದ್ದಾನೆ. ಆ ಪರ್ಟಿಕ್ಯುಲರ್ ಲಕ್ಷ್ಮಿಯಲ್ಲಿ ಕಪಿಲ ರೂಪಕ ಪರಮಾತ್ಮ ಇದ್ದಾನೆ. ಆ ಕಪಿಲ ರೂಪ ಪರಮಾತ್ಮ ಅಲ್ಲಿ ಅವನು ಅವನಿಗೆ ಏನ್ ಹೆಸರು ಅಂದ್ರೆ ತುಳಸಿ. ಭಗವಂತನ ಹೆಸರು ತುಳಸಿ ಆಯ್ತು. ಬಿಕಾಸ್ ಭಗವಂತನ ಹೆಸರು ತುಳಸಿ ಅಂತ ಇದಕ್ಕೋಸ್ಕರ ಅಲ್ಲಿ ಇರುವಂತ ಲಕ್ಷ್ಮಿ ಹೆಸರು ತುಳಸಿ ಆಯ್ತು. ಅವರಿಬ್ಬರು ಸೇರಿ ಇರುವಂತ ಜಾಂಬವತಿ ದೇವಿ ತುಳಸಿ ಆಗಿದ್ರು, ಇವರೆಲ್ಲ ತುಳಸಿಗಳು ಇರುವಂತ ಆ ಗಿಡವೂ ತುಳಸಿ ಆಯ್ತು. ಅದಕ್ಕೆ ವಿಶೇಷ ಶಕ್ತಿ ಭಗವಂತನೇ ಕೊಟ್ಟ. ಸೊ ಈ ತೂತಾಂದ್ವಾಸಿ ಏನ್ ಮಾಡ್ತಾ ಇದ್ದೀವಿ, ತುಳಸಿ ವಿವಾಹ ಮಾಡ್ತಾ ಇದ್ದೀವಿ. ಯಾವುದು ಸಾಲಿಗ್ರಾಮ ಒಂದು ಪ್ರತೀಕವಾಗಿಟ್ಟು, ಸಾಲಿಗ್ರಾಮವನ್ನೇ ಪ್ರತೀಕವಾಗಿಟ್ಟು ಪೂಜೆ ಮಾಡ್ತೀವಿ ನಾವು. ಆ ಪೂಜೆ ಮಾಡುವಾಗ ಯಾರಿಗೆ ವಿವಾಹ ಮಾಡ್ತೀವಿ ಅಂದ್ರೆ ಅಲ್ಲಿ ಇರುವಂತ ಜಾಂಬವತಿಯಲ್ಲಿ ಇರುವಂತ ಲಕ್ಷ್ಮಿ ಜೊತೆಯಲ್ಲೇ, ಲಕ್ಷ್ಮಿ ಅಲ್ಲಿ ತುಳಸಿ ನಾಮಕ ಲಕ್ಷ್ಮಿ ಜೊತೆಯಲ್ಲಿ ವಿವಾಹ ಅಲ್ಲ, ತುಳಸಿ ನಾಮಕ ಲಕ್ಷ್ಮಿನೂ ಅಲ್ಲ, ಅವನು ಸ್ವರಮಣ, ತುಳಸಿಯಲ್ಲಿ ಇರುವಂತ ತನ್ನದೇ ಆದ ರೂಪದಿಂದ ಅವನನ್ನು ರಮಣತ್ವ ವನ್ನ ಹೊಂದುತ್ತಾನಂತ ಅರ್ಥ. ಸೊ ಹೀಗಿದೆ ಇದು. ಸೊ ಎಲ್ಲವನ್ನೂ ಅನುಸಂಧಾನ ಮಾಡಬೇಕು. ಏನ್ ಅನುಸಂಧಾನ ಎಲ್ಲಿ ಮಾಡಬೇಕು? ಪೂಜೆ ಮಾಡುವಾಗ ನಮ್ಗೆಲ್ಲರಿಗೆ ಪಂಚಭೇದ ಅಂಬುದು ಚಂದಾಗೆ ಗೊತ್ತು, ಪಂಚಭೇದ ಗೊತ್ತು, ಓದಿದ್ದೀವಿ, ವಿ ಕ್ಯಾನ್ ರಿಪೀಟ್, ನಾ ವಿ ಕ್ಯಾನ್ ಸಿಂಗ್ ಎಲ್ಲ ಹೇಳ್ಬೋದು. ಬಟ್ ನಾವು ಪೂಜೆ ಮಾಡುವಾಗ ಅನುಸಂಧಾನ ಮಾಡಬೇಕು. ಏನ್ ಅನುಸಂಧಾನ ಇಲ್ಲಿ ಮಾಡೋದು? ಇಲ್ಲಿ ಮಾಡೋದು ಒಂದು ಜಡ ಜಡ ಭೇದ. ಏನು ಜಡ ಇಲ್ಲಿ? ತುಳಸಿಯ ದೇಹ, ತುಳಸಿ ಪ್ಲಾಂಟ್ ಇದೆಲ್ಲ, ತುಳಸಿ ಗಿಡ, ಆ ತುಳಸಿ ಗಿಡ ಇದಲ್ಲ, ಆ ಶೇಪ್ ನಮ್ಗೆ ಕಣ್ಣಿಗೆ ಕಾಣುವಂತ ತುಳಸಿ ಗಿಡ, ಅದು ಜಡ. ಆ ಜಡದಲ್ಲಿ ಒಂದು, ಆ ಜಡದಲ್ಲಿ ಒಂದು ಜೀವ ಇದೆ, ಏನೋ ಒಂದು ಜೀವ ಇದೆ. ಒಂದೊಂದು ಪ್ಲಾಂಟ್ಲಿ ಒಂದೊಂದು ಜೀವ ಇರತ್ತೆ, ಪೃಥಕ್ಕಾಗೆ ಒಂದೊಂದು ಜೀವಗಳು ಇರತ್ತೆ. ಆ ಜೀವಕ್ಕೇನು, ಈ ಪ್ಲಾಂಟ್ಗೇನು ಜೀವ ಜಡ ಭೇದ ಆಯ್ತಾ. ನೆಕ್ಸ್ಟ್ ಬಂದು ಈ ಜೀವನಲ್ಲಿ, ಅಲ್ಲಿ ಇರುವಂತ ಜೀವನಲ್ಲಿ ಜಾಂಬವತಿ ದೇವಿ ಇದ್ದಾಳೆ. ಈ ಜಾಂಬವತಿ ದೇವಿ, ಅವಳಿಗೆ ತುಳಸಿ ಅಂತ ಹೆಸರು. ಆ ತುಳಸಿ ಅಭಿಮಾನಿ ದೇವತಾ, ಅವಳು ಸನ್ನಿಹಿತಳಾಗಲೂ ಇದ್ದಾಳೆ. ಆ ದೇವಿಗೇನೋ ಒಂದು ದೇಹ ಉಂಟು, ಅವಳು ಒಂದು ದೇಹದಲ್ಲಿ ಬದ್ಧನಾಗೆ ಇದ್ದಾಳೆ. ಅವಳಿಗೆ ಒಂದು ದೇಹ, ಅದು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅವಳಿಗೆ ತೇಜೋಮಯವಾದ ದೇಹ. ಸೊ ಏನಾಯ್ತು, ಒಂದು ಜಡ ದೇಹ ಬಂತು, ತೇಜೋಮಯವಾಗಿ ಇದ್ರೂ ಅದು ಒಂದು ಜಡ ದೇಹ ಬಂತು. ಸೊ ಏನಾಯ್ತು, ಇಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಈ ತುಳಸಿ ದೇ, ತುಳಸಿ ಎಂಬ ಪ್ಲಾಂಟ್ ಜಡಕ್ಕೆನು, ಅಲ್ಲಿ ತೇಜೋಮಯವಾದ ತುಳಸಿ ನಾಮಕ ಜಾಂಬವತಿಯ ಜಡ ದೇಹ ಇದೆ. ಸೊ ಜಡ ಜಡ ಭೇದ ಬಂತು. ಆಮೇಲೆ ಜೀವ ಜಡ ಆಯ್ತು, ಜಡ ಜಡ ಆಯ್ತು. ಇನ್ನೊಂದು ಜೀವ ಜೀವ ಭೇದ. ಜೀವ ಜೀವ ಭೇದ ಏನು? ಈ ತುಳಸಿ ಗಿಡದಲ್ಲಿ ಒಂದು ಜೀವ ಇದೆ, ಯಾರಂತ ಗೊತ್ತಿಲ್ಲ, ನಿಮ್ಮ ಮನೇಲಿ ಒಂದಿರಬಹುದು, ನನ್ನ ಮನೇಲಿ ಒಂದಿರಬಹುದು. ಸೊ ಈ ಜೀವಕ್ಕೇನು, ಅಲ್ಲಿ ಸನ್ನಿಹಿತಳಾಗಿರುವಂತಹ ಜಾಂಬವತಿ ನಾಮಕ ತುಳಸಿ ಅಭಿಮಾನಿ ದೇವತೆಗಳಿಗೂ ಜೀವ ಜೀವ ಭೇದ. ಏನು ಭೇದ ಇಲ್ಲಿ ಅಂದ್ರೆ, ಈ ಪ್ಲಾಂಟ್ ಲಿ ಈ ಗಿಡದಲ್ಲಿ ಇರುವಂತಹ ಈ ತುಳಸಿ ಇದ್ದಾಳೆ, ಈ ಗಿಡದಲ್ಲಿ ಒಂದು ಜೀವ ಇದಲ್ಲ, ಅದಕ್ಕೆ ಸುಖ ದುಃಖ ಆಗತ್ತ. ನೀರ್ ನಾವು ಹಾಕ್ಲಾಂಗಿರ್ತೀವಿ, ಏನೋ ಮಾಡ್ತೀವಿ, ಅದಕ್ಕೇನೋ ದುಃಖ ಆಗತ್ತ. ಇನ್ನೊಂದು ನಾವು ಹಾಡು ಹೇಳೋದು ಪೂಜೆ ಮಾಡೋದು ಖುಷಿ ಆಗತ್ತ, ದುಃಖ ಸುಖ ದುಃಖ ಆಗತ್ತ. ವೇರಸ್ ಅದಲ್ಲಿ ಇರುವಂತ ಈ ಜಾಂಬವತಿ ಅಭಿಮಾನಿ ದೇವತೆ ಇದ್ದಾಳಲ್ಲ, ಅವಳಿಗೆ ದುಃಖನೇ ಆಗೋದಿಲ್ಲ. ಭಗವಂತನ ಕಾರ್ಯ ಮಾಡ್ತಾ ಇರ್ತಾಳ ಆ ಸ್ಥಾವರದಲ್ಲಿ ಇದ್ದುಕೊಂಡು. ಸೊ ಆ ಜೀವಕ್ಕೇನು ಈ ಜೀವಕ್ಕೇನು ಭೇದ ಉಂಟು ಅಂತ ಹೇಳಿ ಜೀವ ಜೀವ ಭೇದ ಬಂತು. ಸೊ ಇವರಿಬ್ರು ಬೇರೆ ಅಂತ ತಿಳ್ಕೋಬೇಕು. ದುಃಖ ಅವಳಿಗೆ ಇಲ್ಲ, ಜಾಂಬವತಿಗೆ ಇಲ್ಲ, ಈ ಇಲ್ಲಿ ಇರುವಂತಹ ಜೀವಕ್ಕೆ ಇದೆ ಅಂತ ಅದೊಂದು. ಇನ್ನೊಂದು ಅಫ್ಕೋರ್ಸ್ ಜೀವ ಈಶ್ವರ ಭೇದ ಉಂಟೆ ಉಂಟು. ಜೀವ ಅಲ್ಲಿ ಇರುವಂತಹ ಜಾಂಬವತಿ ಆಗಲಿ, ಆಡರಿ ಜೀವ ಆಗಲಿ, ಲಕ್ಷ್ಮಿ ನಾರಾಯಣ ಇವರಲ್ಲಿ ಭೇದ. ಆಮೇಲೆ ಜಡ ಈಶ್ವರ ಭೇದ, ಜಸ್ಟ್ ಜಡ ಶರೀರ ಇದೆ, ಅಲ್ಲಿ ಇರುವಂತಹ ನಾರಾಯಣ ಅವನಿಗೆ ಭೇದ. ಸೊ ಈ ತರ ಐದು ಭೇದವನ್ನು ತಿಳಿದು ಪೂಜೆ ಮಾಡಬೇಕು. ಒಂದು ಇದಾಯ್ತು, ಇದು ತುಳಸಿ ಗಿಡದ ಪೂಜೆ ಎಲ್ಲ ಆಯ್ತು. ಪೂಜೆ ಪದ್ಧತಿ ನಿಮ್ಗೆಲ್ಲ ಗೊತ್ತಿರುವುದೇ. ಸೊ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ತುಳಸಿಯನ್ನ ಒಂದು ತುಳಸಿ ಕಟ್ಟೆ ಬೃಂದಾವನ ಅಂತ ಇಡ್ತೀವಿ. ಸೊ ಈ ತುಳಸಿ ಕಟ್ಟೆ ಇದೆಲ್ಲ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ತುಳಸಿ. ಅದು ಯಾರು, ಇವಳು ಯಾರು, ಬೃಂದ ಅಂತೆಲ್ಲ ಕರೀತಾರಲ್ಲ, ಇವಳು ಯಾರು ಅಂದ್ರೆ, ಇವಳು ಜಲಂಧರ ಅಂಬೋವನ ಪತ್ನಿ, ಜಲಂಧರನ ಪತ್ನಿ, ಕಾಲನೇಮಿಯ ಪುತ್ರಿ, ಹಾಗೆ ಅವತಾರ ಮಾಡ್ತಾಳೆ ನೋಡಿ. ಬೃಂದ ಪಾತಿವ್ರತೆ ಉಳ್ಳವಳು, ಬಟ್ ಹುಟ್ಟಿದ ವಾತಾವರಣ ಬೇರೆಯಾಗಿದೆ. ಇದು ಎಲ್ಲಿ ಕತೆ ಬರುತ್ತೆ ಅಂದ್ರೆ ಪದ್ಮಪುರಾಣದಲ್ಲೇ ಬರುತ್ತೆ. ಆಕ್ಚುಲಿ ಪದ್ಮಪುರಾಣದಲ್ಲಿ ಕಾರ್ತಿಕ ಮಹಾತ್ಮ್ಯ ಬರುತ್ತೆ. ಅದು ಒಂದು ಕಪಲ್ ಆಫ್ ಲೈನ್ಸ್ ಹೇಳ್ಬಿಡ್ತೀನಿ, ಬಿಕಾಸ್ ಇದು ತುಂಬಾ ವಿಶೇಷ. ಈ ಕಾರ್ತಿಕ ತಿಂಗಳಲ್ಲಿ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸ್ನಾನ ಮಾಡ್ತೀವಿ. ಕಾರ್ತಿಕ ಸ್ನಾನ ಸುಮ್ಮನೆ ಈ ರೂಪ ಇದೆ ಅಂತ ಮಾಡ್ತೀವಿ, ದಾಮೋದರ ರೂಪ ಇದೆ ಅಂತ ಮಾಡ್ತೀವಿ. ವಿಶೇಷ ಇದ್ರಲ್ಲಿ ಏನು ಫಲ, ಏನು ವಿಶೇಷ ಅಂತ ಹೇಳುವಾಗ, ಈ ಮತ್ಸ್ಯಾವತಾರ ಕತೆ ಹಾಗೇನೆ ಒಂದು ಕತೆ ಬರುತ್ತೆ. ಇನ್ನೊಂದು ಮನ್ವಂತ್ರದಲ್ಲಿ ಆಗಿರ್ಬೋದು ಆ ಕತೆ. ಆ ಕಥೆಯಲ್ಲಿ ಹೇಗಿದೆ ಅಂದ್ರೆ, ವೇದಗಳನ್ನ ಕದ್ದು ಬಿಡ್ತಾನ. ಯಾರು ವೇದಗಳನ್ನೆಲ್ಲ ಕದಿತಾರ, ವೇದಗಳನ್ನ ಕದಿದು ಬಿಟ್ಟು ಏನ್ ಮಾಡ್ತಾನಂದ್ರೆ, ಅದ ಶಂಖ ಎಂಬೋ ದೈತ್ಯ. ಅಲ್ಲಿ ಇಲ್ಲಿ ನಾವು ಪ್ರಸಿದ್ಧ ಮತ್ಸ್ಯ ಪುರಾಣದಲ್ಲಿ ಹಯಗ್ರೀವ ಎಂಬ ಅಸುರ ಅಂತೀವಿ, ಇಲ್ಲಿ ಬರುವಂತ ಅಸುರನ ಹೆಸರು ಶಂಖ ಎಂಬೋ ಅವನು. ಅಲ್ಲಿ ಬರುವಂತದ್ದು ಸತ್ಯವ್ರತ, ಇಲ್ಲಿ ಬರುವಂತದ್ದು ಕಶ್ಯಪ. ಇವರು ಏನ್ ಮಾಡ್ತಾರಂದ್ರೆ, ಇವನು ಶಂಖ ಅಂಬೋ ರಾಕ್ಷಸ ವೇದಗಳನ್ನೆಲ್ಲ ಕದಿದು ಬಿಡ್ತಾನೆ. ವೇದಗಳನ್ನ ಕದಿಯೋದು ಅಂದ್ರೆ ವೇದದ ಅರ್ಥ ಎಲ್ಲವನ್ನು ಕದಿಯೋದು. ವೇದ ಅಂಬೋದು ಯು ಕೆನಾಟ್ ಸ್ಟೀಲ್, ಇಟ್ಸ್ ನಾಟ್ ಎ ಟ್ಯಾಂಜಿಬಲ್ ಎಂಟಿಟಿ. ಸೊ ಅದಲ್ಲಿರುವಂತ ಅರ್ಥಗಳು ಅಪಾರ್ಥ ಮಾಡೋ ಈ ತರ ಮಾಡೋದು ವೇದಗಳನ್ನ ಕದಿಯೋದು ಅಂತ ಹೇಳೋದು. ಇಟ್ಸ್ ಲೈಕ್ ಪ್ಯಾಟರ್ನ್, ಲಿಫ್ಟಿಂಗ್ ದ ಪ್ಯಾಟರ್ನ್ ತರ ಅಂತ ಅನ್ಕೊಳ್ಳಿ, ಒಂದು ಫಾರ್ಮುಲಾ ತೆಗಿಯೋ ತರ ಅಂತ ಅನ್ಕೊಳ್ಳಿ. ಸೊ ಇದು ತೆಗೆದು ಬಿಡ್ತಾನೆ. ಸೊ ದೇವ್ರು ಏನ್ ಮಾಡ್ತಾನೆ, ತೆಗೆದು ನೀರೊಳಗೆ ಹೋಗ್ಬಿಡ್ತಾನೆ. ನೀರೊಳಗೆ ಹೋದ ಮೇಲೆ ದೇವ್ರಿ ಅಂತಾರ, ದೇವತೆಗಳಿಗೆಲ್ಲ ಹೇಳ್ತಾರೆ, ಋಷಿಗಳಿಗೆಲ್ಲ ಹೇಳ್ತಾರ, ನೀವು ಅದನ್ನ ತಕ್ಕೊಂಡು ಬನ್ನಿ ಅಂತ ಕಳಿಸ್ತಾರ. ಆ ಋಷಿಗಳು ಆ ನೀರಲ್ಲಿ ವೇದಗಳನ್ನ ನೋಡ್ತಾರಂತ. ವೇದಗಳನ್ನ ಅವರು, ದೇ ಆರ್ ಕಾಲ್ಡ್ ಮಂತ್ರ ದ್ರಾಷ್ಟಾಸ್, ಅವರದನ್ನ ನೋಡ್ತಾರಂತ. ಆವಾಗ ಕೊನೆಯಲ್ಲಿ ಆ ಶಂಖದೈತ್ಯರನ್ನ ವಧೆ ಮಾಡ್ತಾನೆ ನಾರಾಯಣ ಮಾಡಿ, ಅಲ್ಲಿ ಒಂದು ಇದು ಹೇಳ್ತಾರಂತ. ಈ ಇದನ್ನ ಯಾರು ಸ್ಮರಣೆ ಮಾಡ್ತಾರೋ, ಅಂದ್ರೆ ಈ ಕಥೆಯನ್ನ ಕಾರ್ತಿಕ ತಿಂಗಳಲ್ಲಿ ಸ್ಮರಣೆ ಮಾಡಿ, ಯಾಕೆ ಸ್ಮರಣೆ ಮಾಡಬೇಕು ಅಂದ್ರೆ, ಇದು ಎಲ್ಲಿ ಆಯ್ತು ಇದು ಅಂದ್ರೆ ಪ್ರಯಾಗದಲ್ಲಿ ಆಯ್ತಂತ. ಆ ಪ್ರಯಾಗದಲ್ಲಿ ಈ ವೃತ್ತ ಅಂತ ಆಯ್ತಂತ. ಅವಾಗ ಹೇಳ್ತಾರ, ಈ ಪ್ರಯಾಗದಲ್ಲಿ ಈ ವೇದಗಳೆಲ್ಲ, ವೇದಗಳು ಅಂದ್ರೆ ವೇದಗಳ ಅಭಿಮಾನಿಗಳೆಲ್ಲ ಈ ನೀರಲ್ಲಿ ಕಾರ್ತಿಕ ಮಾಸದಲ್ಲಿ ತುಂಬಿ ಇರ್ತಾರ. ಯಾರು ಇದನ್ನ ಸ್ಮರಣೆ ಮಾಡಿ, ವೇದಗಳು ವೇದಾಭಿಮಾನಿ ದೇವತೆಗಳು ಈ ಪ್ರಯಾಗಕ್ಕೆ ತೀರ್ಥರಾಜ ಅಂತ ಅದಕ್ಕೆ ಕರೀತಾರೆ. ಈ ತೀರ್ಥದಲ್ಲಿ ಇದಾರ ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವ್ರಗಳಿಗೆ ಎಲ್ಲ ಫಲ ಸಿಕ್ಕತ್ತ ಅಂತ ಹೇಳ್ತಾರ. ಸೊ ಅದಕ್ಕೆ ಅಲ್ಲಿ ಕಾರ್ತಿಕ, ಅದಕ್ಕೆ ನಾವು ಅಲ್ಲಿ ಹೋಗುವಾಗ ಪ್ರಯಾಗ ಮುಂತಾದ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಅವಗಾಹನ ಸ್ನಾನ ಅಂತ ನಾವು ಮಾಡ್ತೇವೆ. ಅಂದ್ರೆ ಏನು, 3 times ಡಿಪ್ಪಿಂಗ್ ಇಂಟು ಇಟ್, ಕಂಪ್ಲೀಟ್ಲಿ ತಲೆಯಿಂದ ಮುಳುಗೋದು, ಮೂರು ಸತಿ ಮುಳುಗೋದಿಯಾ ಹಾಗೆ ಅಂದ್ರೆ ಅದು ಹೇಳ್ತಾರೆ. ಹಾಗೇನೆ ಈ ಜ್ಞಾನದಲ್ಲಿ 3 times ಮುಳುಗಬೇಕು. ನಾವು ನಮ್ಗೆ ಪ್ರಯಾಗಕ್ಕೆ ಹೋಗಕ್ ಆಗಲ್ಲ, ಸೊ ನಾವು ತೀರ್ಥ ಸ್ನಾನ ಮಾಡಕ್ಕೇನು ಆಗಲ್ಲ. ಸೊ ಕಾರ್ತಿಕ ತಿಂಗಳು, ನಾವು ಕಾರ್ತಿಕ ಸ್ನಾನ ಮಾಡ್ಲಕ್ಕೇನು ನಮ್ಗೆ ಆಗಲ್ಲ. ಅಟ್ ಲೀಸ್ಟ್ ಈ ದ್ವಾದಶಿಯಿಂದ ಪೌರ್ಣಮಿ ತನಕನಾರು ಈ ಸ್ಮರಣೆಯನ್ನ ಮಾಡಿ ಶಂಕ ಎಂಬೋ ರಾಕ್ಷಸನನ್ನ ಕೊಂದು ವೇದವನ್ನ ಉದ್ಧಾರ ಮಾಡಿದ್ದ ಈ ನಾರಾಯಣ. ಸೊ ಈ ಕಾರ್ತಿಕ ತಿಂಗಳಲ್ಲಿ ಈ ವೇದಾಭಿಮಾನಿ ದೇವತೆಗಳು ಆ ಪ್ರಯಾಗ ನೀರಲ್ಲಿ ಇದ್ದಾರೆ ಅಂತ ಸ್ಮರಣೆ ಮಾಡ್ಬೇಕು ಅಂತ. ಸೊ ಇದು ನಾವು ಹಾಗೆ ಅವಗಾಹನ ಸ್ನಾನ ಹೇಗ್ ಮಾಡೋದು, ನಾವು ಶವ ಇಟ್ಕೊಂಡಿದೀವಿ ಅಲ್ಲ ಅಂದ್ರೆ ಅವಗಾಹನ ಅಂದ್ರೆ ಇಲ್ಲಿ ಮೂರು ಏನು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸ. ಅದೇ ನಾವು ಮಾಡ್ತಾ ಇದೀವಿ, ಶ್ರವಣ ಮಾಡ್ತಾ ಇದೀವಿ ಹರಿಕಥಾಂಸಾರ, ಮನನ ಮಾಡ್ತಾ ಇದೀವಿ ಅದಕ್ಕೆ ಪ್ರಶ್ನೆಗಳು ಬರುತ್ತೆ, ಧ್ಯಾನ ಮಾಡ್ತಾ ಇದೀವಿ ಅದು ಏನು ಚಿಂತನೆ ಮಾಡ್ತಾ ಇದೀವಿ. ಇದೇ ಮೂರು, ಅದೇ ಮುಳುಗೋದು ಅಂದ್ರೆ ಇದು ಈ ತರ ಶಾಸ್ತ್ರದ ನೀರಲ್ಲಿ ಮುಳುಗೋದು, ಇದೇ ಅವಗಾಹನ ಸ್ನಾನ ಆಗತ್ತೆ. ಸೊ ಅದು ಹೇಳ್ಬೇಕು ಅಂತ ಐ ಜಸ್ಟ್ ವಾಂಟೆಡ್ ಟು ರಿಮೈಂಡ್ ದಟ್. ಅದು ಆವಾಗ ಏನಾಗತ್ತಂದ್ರೆ ಈ ಕಾರ್ತಿಕ ವೃತ್ತ ಅಂತ ಬರುವಾಗ ಈ ಜಲಂಧರ್ನ ಕತೆ ಬರುತ್ತೆ. ಜಲಂಧರ್ನ ಕತೆ ಹೇಳುವಾಗ ಏನಾಗತ್ತಂದ್ರೆ ಒಂದ್ಸತಿ ಇಂದ್ರದೇವರು ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋಗುವಾಗ ಕೈಲಾಸ ದ್ವಾರಪಾಲಕರು ಯಾರೋ ಇರ್ತಾರಂತ, ಯಾರೋ ಒಬ್ಬರು ನಿಂತಿರ್ತಾರಂತ. ಕೋಪದಿಂದ ತನಗೆ ಅಡ್ಡವಾಗಿದೆ ಅಂತ ಅವನು ವಜ್ರಾಯುಧದಿಂದ ಹೊಡಿತಾನೆ ಇಂದ್ರ. ಇಂದ್ರನಿಗೆ ಎಲ್ಲ ಗೊತ್ತು, ಮುಂಚೆ ಬರೋದೆಲ್ಲ ಗೊತ್ತು, ದೋಷ ಚಿಂತನೆ ಮಾಡಬಾರ್ದು ಇಲ್ಲಿ. ಸೊ ಹಾಗೆ ಮಾಡಿದಾಗ ಅಲ್ಲಿ ಇದ್ದ ದ್ವಾರಪಾಲಕ ಬೇರೆ ಯಾರಿಲ್ಲ, ರುದ್ರದೇವರೇ ಇರ್ತಾರೆ. ರುದ್ರದೇವರು ಏನ್ ಮಾಡ್ತಾರಂದ್ರೆ ತನ್ನ ಮೂರನೇ ಕಣ್ಣನ್ನು ತೆಗಿತಾರ. ಕೋಪದಿಂದ ತೆಗೆಯುವಾಗ ಎಲ್ಲರೂ ದೇವರು ಪ್ರಾರ್ಥನೆ ಮಾಡ್ತಾರ. ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಆ ಕೋಪವನ್ನ ಎಲ್ಲಿ ಹಾಕೋದು ಅಂದ್ರೆ ಹೇಳಿದ್ರೆ ನೀರಲ್ಲಿ ಹಾಕು ಅಂತ ಹೇಳ್ತಾರೆ. ಸೊ ನೀರಲ್ಲಿ ಆ ಕೋಪವನ್ನ ಅವರು ಹಾಕಿದ್ದಾಗೆ ಅಲ್ಲಿಯಿಂದ ಉದ್ಭವ ಆದವನೇ ಜಲಂಧರ ಅಂತ. ಅಲ್ಲಿ ಅದನ್ನ ನೋಡಿದ ತಕ್ಷಣ ಆ ಬ್ರಹ್ಮದೇವರ ಕಣ್ಣಿನಿಂದ ಬಂದ ನೀರು ಜಲಂಧರನ ಮೇಲೆ ಬಿತ್ತಂತ, ಅದನ್ನ ಧಾರಣೆ ಮಾಡಿದ್ದ ಅವನು. ಜಲವನ್ನ ಧಾರಣೆ ಮಾಡಿದ್ದ ಅವನು ಬ್ರಹ್ಮ. ಅವನಿಗೆ ಒಂದು ವರ ಇತ್ತು, ಏನಂದ್ರೆ ರುದ್ರದೇವರ ಮೂಲಕವಾಗಿ ಅವನಿಗೆ ಸಾವು ಬರತ್ತಂತಿತ್ತು. ಅವನು ಏನು ಮಾಡಿದ್ದಾನೆ, ನಾನು ನೀರಲ್ಲಿ ಹುಟ್ಟಿದೇನಕ್ಕೋಸ್ಕರ ನಾನು ಆ ಲಕ್ಷ್ಮೀದೇವಿಯ ಸಹೋದರನಾದೆ, ವರುಣನ ಪುತ್ರನಾದೆ ಅಂತ ಇದಂತ. ಅವನಿಗೆ ಏನು ಬಲ, ಅವನಿಗೆ ಏನು ಅವನ ಅಟ್ಟಗ, ಅವನು ಮಾಡಿದ್ದ ಅಪಚಾರಕ್ಕೆಲ್ಲ ಏನು ಅವನಿಗೆ ಬಲ ಇತ್ತು ಅಂದ್ರೆ ಅವನು ವಿಪ್ರರನ್ನ, ಬ್ರಾಹ್ಮಣರನ್ನ ಒಂದು ಮಾಡಿಲ್ಲ ಅಂತ, ಸತ್ಕಾರ ಮಾಡ್ತಾ ಇದ್ದಾನಂತ ಅವನು. ಅದಕ್ಕೆ ಅವನಿಗೆ ಸ್ಟ್ರೆಂಗ್ತ್. ಆನ್ ಟಾಪ್ ಆಫ್ ಇಟ್ ಈ ಜಲಂಧರ, ಈ ಜಲಂಧರನ್ನ ನೋಡಿ ಅಲ್ಲಿ ಬಂದ ಕಾಲನೇಮಿ ಅನ್ಕೊಂಡ ಅಂದ್ರೆ ಇವನೇ ಎಷ್ಟು ಒಳ್ಳೆಯವನು, ಇವನೇ ನನ್ಗೆ ಅಳೆಯನಾಗ್ಬೇಕು ಅಂತ ಅವನ ಮಗಳಾದಂತ ವೃಂದಾ ಅಥವಾ ಬೃಂದವನ್ನೇ ಮದುವೆ ಮಾಡಿ ಕೊಡ್ತಾನಂತೆ. ಸೊ ಬೃಂದಾ ಅಂಬೋಳು ಪತಿವ್ರತೆ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದ. ಅಂದ್ರೆ ನೀವು ಪತಿವ್ರತೆ ಧರ್ಮ ಪಾಲನೆ ಮಾಡೋದು ಅಂದ್ರೆ ಏನು ಅಂದ್ರೆ ಗಂಡ ಪೂಜೆ ಯಾಗ ಯಜ್ಞ ಏನೇನು ಮಾಡ್ತಾರೋ ಅವ್ರಗಳಿಗೆ ಹತ್ತಿರ ನಿಂತು ಅದನ್ನ ಮಾಡಿಸಬೇಕು. ಅದಕ್ಕೆ ಪತಿ ಮೇನ್ ಆಗಿ ಅದಕ್ಕೆ ಪತಿವ್ರತ, ಬಿಕಾಸ್ ಒಂದು ಹೆಂಡತಿ ಇಲ್ಲಂಗೆ ಯಾಗ ಯಜ್ಞ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಹೆಂಡತಿ ಇದ್ದು ಅವಳು ನೀರ್ ಹಾಕ್ಬೇಕು, ಕೈಗೆ ಎಲ್ಲ ಹಾಕ್ಬೇಕು, ಆವಾಗ ಗೃಹಸ್ಥ ಧರ್ಮ ಚಂದಾಗತ್ತೆ. ಅದಕ್ಕೆ ಅವಳು ಪತಿ ಸಹಿತನಾಗಿರ್ಬೋಳು, ಪತಿವ್ರತ ಆಗ್ತಾಳೆ. ಸೊ ಆ ತರ ಅದು ಒಂದು ಇನ್ನೊಂದು ಪತಿಯನ್ನ ಬಿಟ್ಟು ಬೇರೆಯವರು ಬೇರೆ ಯಾರು ಬಗ್ಗೆನೂ ದೃಷ್ಟಿ ಹಾಕಲಂಗೆ, ಮನಸ ವಾಚ ಕರ್ಣ ಮೂರಿನಿಂದ ದೃಷ್ಟಿ ಹಾಕಲಂಗಿರೋದು ಅದು ಪತಿವ್ರತ ಧರ್ಮ ಆಗತ್ತೆ. ಅದು ಮಾಡಿ ಚಂದಾಗಿ ಮಾಡ್ಕೊಳ್ತಾರೆ ಕೊಂಡಿರ್ತಾಳೆ. ಅದಕ್ಕೆ ಜಲಂಧರನನ್ನ ಒಂದು ಮಾಡಕ್ ಆಗೋದೇ ಇಲ್ಲ. ಅವನಿಗೆ ಕೊನೆಯಾಗಿ ಅವನ ಕಾಲ ಬರೋವಾಗ ಏನಾಗತ್ತಂದ್ರೆ ನಾರದರು ಬಂದು ಹೇಳ್ತಾರ, ಏನಪ್ಪ ಇಲ್ಲೇ ಕೂತಿದ್ದಿ, ಕೈಲಾಸಕ್ಕೆ ಹೋಗೋ, ಅಲ್ಲಿ ಕೈಲಾಸ ನಿನ್ನ ಪಟ್ಟಣಕ್ಕಿಂತ ಈ ನೀರಿಗಿಂತ ತುಂಬಾ ಚಂದಾವೇ ಇರತ್ತದು ಅಂತ ಹೇಳಿ ಅಲ್ಲಿ ಪಾರ್ವತಿ ದೇವಿ ಇದ್ದಾಳ, ಅತಿ ಸುಂದರಿ ಅವಳು ಅಂತ ಹೇಳ್ತಾರ. ಇವನು ಮನಸ್ಸು ಇದಾಗತ್ತೆ, ಅಲ್ಲಿ ಹೋಗ್ತಾನೆ. ಹೋಗಿ ಅಲ್ಲಿ ಹೋದ ತಕ್ಷಣ ರುದ್ರದೇವರು ಬರ್ತಾರ, ನನ್ನಿಂದ ಇವನ್ನ ಸಂಹಾರ ಮಾಡಕ್ ಆಗೋದಿಲ್ಲ ನಾರಾಯಣ, ನೀನೇ ನಿನ್ನ ತೇಜಸ್ಸನ್ನ ನನ್ಗೆ ಇಟ್ಟು ನೀನೇ ಮಾಡಿ ಮಾಡಿಸಬೇಕು ಅಂತ ಕೇಳ್ತಾರ. ಸರಿ ಅಂತಾರ ದೇವರು. ಈ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ, ಪಾರ್ವತಿಯನ್ನ ಅಪಹಾರ ಮಾಡಕ್ ಹೋಗ್ತಾನೆ. ಆ ಪಾರ್ವತಿ ಭಗವಂತನ ಸ್ಮರಣೆ ಮಾಡಿ ಅದೃಶ್ಯ ಆಗ್ತಾಳ ಅವಳು. ಅವಾಗ ದೇವರು ಏನ್ ಮಾಡ್ತಾನ, ಇಲ್ಲಿ ವೃಂದಾದೇವಿ ನಿತ್ಯ ಪೂಜೆ ಎಲ್ಲ ಮಾಡ್ಕೊಳ್ತಾ ಇರೋವಾಗ ಗಂಡ ಹೋಗಿದ್ದ ಗಂಡ ತುಂಬಾ ದಿವಸ ಆಗಿತ್ತು ಬಂದೇ ಇಲ್ಲ ಅಂತ ಅಂತ ಗಂಡ ಯಾಕೆ ಬಂದಿಲ್ಲ ಅಂತ ತುಂಬಾ ವ್ಯಥೆಯಿಂದ ಇರ್ತಾಳೆ. ಅಲ್ಲಿ ಇರುವಂತ ಋಷಿಗಳು ಎಲ್ಲ ಇರ್ತಾರೆ. ಆವಾಗ ನಾರಾಯಣನೇ ಒಂದು ರೂಪವನ್ನ ತಕೊಂಡ್ ಬಂದು ಆ ಒಂದು ಒಂದು ದೈತ್ಯರು ಯಾರೋ ಇರ್ತಾರೆ ಅವ್ರ ದೇಹವನ್ನೆಲ್ಲ ಜೋಡಿಸಿ ನಿನ್ನ ಗಂಡ ಸತ್ತೋದ ಅಂತ ಹೇಳ್ತಾರೆ. ಅದನ್ನ ಅವಳು ಸರಿ ಅಂತ ಗಂಡ ಸತ್ತೋದ ಅಂತ ಅನ್ಕೊಂಡ್ ಬಿಡ್ತಾಳೆ. ಆವಾಗ ಅವಳಿಗೆ ಮೋಹ ಉಂಟು ಮಾಡಿ ಆ ದೇಹದಿಂದ ಇವ್ರು ಹೇಳ್ತಾರೆ, ನಾವು ನಾರದರು ಹೇಳ್ತಾರೆ, ನಾನು ನಿನ್ನ ಗಂಡನನ್ನ ಬದುಕಿ ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ನಾ ವಿಷ್ಣುವೇ ಆ ಜಲಂಧರನ ರೂಪವನ್ನ ಧಾರಣೆ ಮಾಡಿ ಅಲ್ಲಿ ಇರ್ತಾನೆ. ಅವ ನಾರಾಯಣನನ್ನೇ ತನ್ನ ಗಂಡ ಅಂತ ಅವಳು ಸ್ವೀಕಾರ ಮಾಡ್ತಾಳಂತ. ಸೊ ಆಮೇಲೆ ಅವಳಿಗೆ ಗೊತ್ತಾಗತ್ತೆ ತನ್ನ ಗಂಡ ಅಲ್ಲ ಇವನು ಅಂತ ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಪ್ರಾಣತ್ಯಾಗ ಮಾಡ್ತಾಳಂತ ಅವಳು. ಸೊ ಅವಳು ಪ್ರಾಣತ್ಯಾಗ ಮಾಡುವಾಗ ಅಲ್ಲಿ ಲಕ್ಷ್ಮಿ ಬಂದು ಆ ಬೀಜವನ್ನ ಕೊಟ್ಟು ಆ ಎರಡು ಬೀಜವನ್ನ ಕೊಟ್ಟು ಅಲ್ಲಿ ಹಾಕಿ ಅದ ಮೂಲಕವಾಗೆ ಅವಳು ವೃಂದಾವನ ಆಗ್ತಾಳ ಅವಳು ಅಂತ ಹೇಳ್ತಾಳೆ. ಯಾವತ್ತು ಅವಳು ಪೂಜ್ಯಳಾಗಿ ಇರ್ತಾಳೆ. ತುಳಸಿಯನ್ನ ವೃಂದಾವನದಲ್ಲಿ ಇಟ್ಟು ಅವಳು ಪೂಜ್ಯಳಾಗಿ ಇರ್ತಾಳಂತ ಆ ಕಟ್ಟೆಗೆ ವೃಂದಾ ಬಂದು ಆ ಕಟ್ಟೆ ರೂಪದಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜಲಂಧರನ ಕತೆ. ಕೃಷ್ಣಾರ್ಪಣಮಸ್ತು.